श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्नसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ॐ। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। ಹೇಳ್ತಾ ಇದ್ದಾಳೆ ವಕುಲಾದೇವಿ ಆ ಸಖಿಯರಿಂದ, ನಾನು ವೆಂಕಟೇಶನ ದಾಸಿ, ಅಹಂ ಶ್ರೀ ವೆಂಕಟೇಶಸ್ಯ ದಾಸಿ ಭೂತಸ್ಮಿ ಸಾಂಪ್ರತಂ ಧರಣ್ಯಾಃ ರಾಜಭಾರ್ಯಾಯ ಸಮೀಪೇ ಕಾರ್ಯಮಸ್ತಿ ಮೇ. ನಾನು ಶ್ರೀನಿವಾಸನ ದಾಸಿ, ನನಗೆ ರಾಜನ ಹೆಂಡತಿಯಾಗಿರತಕ್ಕಂಥ ಧರಣಿದೇವಿಯ ಹತ್ತಿರ ಕೆಲಸ ಇದೆ. ನಾರಾಯಣಪುರ ಹೊಸವರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಬಿಡಲ್ಲ ಒಳಕ್ಕೆ. ನಿಮ್ಮ ಜೊತೆಗಿದ್ದರೆ ನಾನು ಒಳಗೆ ಬರಬಹುದು ಅಂತ ನಾನು ನಿಮ್ಮ ಜೊತೆಗಿದ್ದೇನೆ. ನಂತರ ಇಷ್ಟು ಅಲ್ಲಿ ನಡೆಯುವಾಗ ದೇವ ಅಂದುಕೊಳ್ತಾ ಇದ್ದಾನೆ. ಏಕಪುತ್ರೋ ಹಿ ಅಪುತ್ರಸ್ಯಾತ್ ಏಕನೇತ್ರೋ ಹಿ ಅನೇತ್ರವಾನ್ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ನ ತತ್ ಕಾರ್ಯಂ ಫಲಪ್ರದಂ. ಒಬ್ಬ ಮಗ ಇದ್ದರೂ ಮಗ ಇದ್ದಂತೆ ಅಲ್ಲ, ಒಂದು ಕಣ್ಣಿದ್ರೂ ಕಣ್ಣಿದ್ದಂತೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ, ಒಬ್ಬ ಮಗ ಇದ್ದರೆ ಅವನಿಗೆ ಅನಾನುಕೂಲ ಆಗಿ ಗಯಾಕ್ಕೆ ಹೋಗ್ಲಿಕ್ಕಾಗಿಲ್ಲ ಅಂದ್ಕೊಳ್ಳಿ, ಅಯ್ಯೋ ಅಂದ್ಬಿಡ್ತಾರೆ. ಪಿತೃಗಳು ಕೇಳ್ತಾರಂತೆ, ಅನೇಕ ಜನ ಮಕ್ಕಳಿರಲಿ, ಅದರಲ್ಲಿ ಒಬ್ಬನಾದರೂ ಯದಿ ಏಕೋಪಿ ಗಯಾಂ ವ್ರಜೇತ್ ಸಾರ್ಥಕ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಒಂದು ಕಣ್ಣಿದ್ರೂ ಉಪಯೋಗವಿಲ್ಲ, ಎರಡನೇ ಕಣ್ಣಿಲ್ಲದಿದ್ದರೆ ಎಲ್ಲಿಗಿದೆಯಲ್ಲ ಅಂದೆ. ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ನ ತತ್ ಕಾರ್ಯಂ ಫಲಪ್ರದಂ. ಹೆಂಗಸರು ಯಾವ ಕಾರ್ಯಕ್ಕೆ ಹೋಗ್ತಾ ಇರೋದು ಫಲಪ್ರದ ಆಗಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೆಣ್ಣು ರೂಪದಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಆ ಶಬ್ದಕ್ಕೆ ಅರ್ಥ ಏನೋ ಇದೆ. ಏನು ಸ್ತ್ರೀ ಅಂದರೆ, ಗಂಡು ದೇವರೊಬ್ಬರೇ ಸ್ವತಂತ್ರ, ಮಿಕ್ಕೆಲ್ಲರೂ ಸ್ತ್ರೀಯರೇ, ಅಸ್ವತಂತ್ರರು. ಆದ್ದರಿಂದ ಅಸ್ವತಂತ್ರರಾದ ಜೀವರಾಶಿಗಳು ತಾವಾಗಿ ಮಾಡಲಿಕ್ಕೇನಾದರೂ ಹೋದರೆ ಅದು ಯಾವುದು ಕಾರ್ಯ ಆಗಲ್ಲ. ಗಂಡಾದ ಭಗವಂತ ಸ್ವತಂತ್ರ ತಾನಾಗಿ ಅಲ್ಲಿ ನಿಂತು ಮಾಡಿಸಬೇಕಷ್ಟೇ. ಸರಿ, ಒಳ್ಳೆ ಕೊರವಂಜಿಯ ವೇಷ ಹಾಕ್ಕೊಳ್ತಾ ಇದ್ದಾನೆ, ನಾರ ವಸ್ತ್ರವನ್ನು ಉಡ್ತಾ ಇದ್ದಾನೆ, ಹರದ ಕುಪ್ ಸ ಹಾಕ್ಕೊಳ್ತಾ ಇದ್ದಾನೆ. ಬ್ರಹ್ಮದೇವರನ್ನ ಚಿಕ್ಕ ಮಗುವಾಗಿ ಮಾಡಿಕೊಂಡ, ರುದ್ರದೇವರನ್ನ ಕೋಲಾಗಿ ಮಾಡಿಕೊಂಡ, ಬ್ರಹ್ಮಾಂಡವನ್ನೇ ಬುಟ್ಟೆಯಾಗಿ ಮಾಡಿಕೊಂಡ. ಅಲ್ಲ, ಬ್ರಹ್ಮಾಂಡ ಬುಟ್ಟೆ ಮಾಡಿಬಿಟ್ರೆ ಬ್ರಹ್ಮಾಂಡ ಇರಬೇಕಲ್ಲ ಅಲ್ಲಿ. ಅಂದರೆ ಬ್ರಹ್ಮಾಂಡಾಭಿಮಾನಿ ದೇವತೆಗಳನ್ನು ಕರೆದ, ಬುಟ್ಟೆ ಆಕಾರದಲ್ಲಿ ಧಾರಣೆ ಮಾಡಿದ. ತ್ರೈಗುಣ್ಯಂ ಗುಲ್ಮಮೇವಚ, ಮೂರು ಬಿದುರುಗಳಿಂದ ಹೆಣದಂಥ ಬುಟ್ಟೆ ಅದು. ಬ್ರಹ್ಮಾಂಡವೂ ಅಷ್ಟೇ ಅಲ್ವಾ, ಮೂರು ಬಿದುರುಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅದರಿಂದ ಹೆಣದಂಥ ಬುಟ್ಟೆ. ನಂತರ ಕೂದಲು ಬಿರಿ ಹಾಕ್ಕೊಂಡಿದ್ದಾಳಂತೆ. ಇಷ್ಟು ಹಾಕ್ಕೊಂಡು ಎಷ್ಟು ವಯಸ್ಸಯ್ಯ? 50 ವರ್ಷದ ವಯಸ್ಸು, 50 ವರ್ಷದ ಮುದುಕಿ ಆದಂತೆ. ಅವನ ಸಂಕಲ್ಪ ಆದರೆ 10 ವರ್ಷಕ್ಕೂ ಮುದುಕಿ ಅಂತ ಕಾಣಿಸ್ತಾನೆ. ಅವನ ಸಂಕಲ್ಪ ಆಯಿತಾ, 100 ವರ್ಷಕ್ಕೂ ಹುಡುಗನಂತೆ ಕಾಣುತ್ತಾನೆ. ನಂತರ ಒಳ್ಳೆ ಗುಲಗಂಜಿ ಹಾರಗಳನ್ನು ಹಾಕ್ಕೊಂಡಿದ್ದಾನೆ, ಶಂಖದ ಹಾರಗಳೆಲ್ಲ ಹಾಕ್ಕೊಂಡಿದ್ದಾನೆ, ಬುಟ್ಟೆಯ ತಲೆಯ ಮೇಲೆ ಧಾನ್ಯ ತುಂಬಿದ್ದು ಇಟ್ಕೊಂಡಿದ್ದಾನೆ. ಹೇಗೆ ಎಲ್ಲ ಮೈಯೆಲ್ಲ ಜೋತು ಬಿದ್ದಿದೆ, ಕಿವಿ ಜೋತು ಬಿದ್ದಿದೆ, ಸ್ತನಗಳು ಜೋತು ಬಿದ್ದಿವೆ, ಹೊಟ್ಟೆ ಜೋತು ಬಿದ್ದಿದೆ. ಇಷ್ಟು ಕಲ್ಲದ ಇನ್ನೂ ವಿಶೇಷ ಏನಯ್ಯ ಅಂದರೆ, ಅದಂತ 50 ವರ್ಷಕ್ಕೆ ಎಲ್ಲ ಹಲ್ಲು ಬಿದ್ದೋಗಿದೆ, ಶುಷ್ಕ ವದನ, ಬಾಯಲ್ಲಿ ಒಂದು ಇಲ್ಲ ಹಲ್ಲು. ತದಾಭೂತ್ ಧರ್ಮದೇವತಾ, ಧರ್ಮದೇವತಾ ಅಂತ ಹೆಸರಿಟ್ಟುಕೊಂಡು ಬರ್ತಾ ಇದ್ದಾನೆ. ಅವನನ್ನು ಅಂದರೆ ಬ್ರಹ್ಮದೇವರನ್ನು ಬೆನ್ನಿ ಕಟ್ಕೊಂಡಿದ್ದಾಳೆ. ಶಿಶುಂಭದ್ವಾ ಚೀರ ವಸ್ತ್ರೇ ನೃತ್ಯಂತಿ ಜಗದೀಶ್ವರೀ. ಬ್ರಹ್ಮದೇವರನ್ನು ಹರಕ ಬಟ್ಟೆಯಲ್ಲಿ ಕಟ್ಟಿಕೊಂಡು ಕುಣಿತಾ ಬರ್ತಾ ಇದ್ದಾಳೆ. ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ದಾಳೆ, ನಾರಾಯಣಪುರವನ್ನು ಸೇರಿದ್ದಾಳೆ. ಇಷ್ಟಕ್ಕುಂಚೆ ಹೇಳಿದರು ನಾರಾಯಣಪುರ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಹೇಗೆ ಬಂದ್ಲು? ಒಳಗೆ ಪ್ರತ್ಯಕ್ಷ. ಅವಾಗ ಎಲ್ಲರೂ ಬರ್ತಾ ಇದ್ದಾರೆ ರಾಜನ ಹೆಂಡತಿ ಹತ್ರ. ನೋಡು, ಅಲ್ಲಿ ಯಾರೋ ಧರ್ಮದೇವಿಯಿಂದ ಬಂದಿದ್ದಾಳೆ, ಎಲ್ಲವನ್ನು ಕೂಡ ಹೇಳ್ತೇನೆ ನಾನು ಅಂತ ಹೇಳ್ತಾ ಇದ್ದಾಳೆ. ವೃದ್ಧಾಸ ವರ್ತತೆ ಹ್ಯಂಬ ಮಿತಭಾಷೆಯವ ದೃಶ್ಯತೆ ನರನಾರಾಯಣಾಶ್ರಮಾತ್ಸಮಾಯಾದ ಧರ್ಮದೇವಿ. ಧರ್ಮದೇವಿ ನರನಾರಾಯಣಾಶ್ರಮದಿಂದ ಬಂದಿದ್ದಾಳಂತೆ, ವೃದ್ಧಳಾಗಿದ್ದಾಳೆ, ಮಿತಭಾಷಿ. ಅದರಿಂದ ಮನೋಗತಂ ವದಾಮೀತಿ ವದತಿ ಸ್ಮ ಪುನಃ ಪುನಃ, ಮತ್ತು ಮತ್ತು ಹೇಳ್ತಾ ಇದ್ದಾಳೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳ್ತೇನೆ. ಆವಾಗ ಧರ್ಮದೇವಿ ಆಕೆನ ಕರೆಸರಿ ಅಂತ ಹೇಳಿದಾಗ, ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಸರಿ ಸರಿ, ನನ್ನ ಸೌಭಾಗ್ಯ, ನೀವು ಹೋಗಿ ಕರ್ಕೊಂಡು ಬನ್ನಿ. ಅವರೆಲ್ಲರೂ ಬಂದರು. ಯಾಹಿ ಮಂಗಲ ದೇ ದೇವಿ ರಾಜಭಾರ್ಯ ಮಿಮಾಮಿತಿ, ರಾಜಭಾರ್ಯ ಕರಿತಾ ಇದ್ದಾಳೆ ಬರಬೇಕಂತೆ. ಅವ ದೇವರು ಹೇಳ್ತಾನೆ, ಆ ಯಾರಾದರೇನು ಬಂದು ಕರಿಬೇಕಷ್ಟೇ, ಯಾರ್ಯಾರು ಸರ್ ಕಳಿಸಿದ್ರೆ ನಾನು ಬರ್ತೀನಾ? ಬೇರೆ ಮಾತು ಹೇಳ್ತಾನೆ, ನಾನು ದರಿದ್ರಳು, ಏನು ದುಡ್ಡಿಲ್ಲ. ಅವಳು ದುಡ್ಡಿದ್ದವಳು, ಈ ಆಹ್ವಾನ ಕರೆದೇನು ನನ್ನ ನಗು ಬಾಟ್ಲು ಮಾಡಲಿಕ್ಕ? ನಾ ಬರಲ್ಲ ನೋಡ್ರಿ, ನನ್ನ ವಸ್ತ್ರ ಎಂಥದ್ದಿದೆ, ಆಭರಣ ಎಂಥ ಇದೆ, ಗುಲ್ಗಂಜ್ ಸರ ಹಾಕ್ಕೊಂಡೇನಿ, ನನ್ನ ಮಗನ್ ನೋಡಿ, ಅನ್ನ ಇಲ್ಲ ಏನಿಲ್ಲ ಅಂತ ಹೇಳಿದಾಗ, ಆ ಪುನಃ ಗೊತ್ತಾಯ್ತು ಆಕೆಗೆ, ಓಹ್ ಈಕೆ ನಾನು ಕರೆದೇ ಹೊರತು ಬರಲ್ಲ ಅಂತ. ಅದಕ್ಕೆ ಕೆಲವರು ಇರ್ತಾರೆ ಮನೆಯಲ್ಲಿ, ದೇವರು ಇರ್ತಾರೆ, ಪೂಜೆಗೆ ಆಚಾರ ಇರ್ತಾರೆ. ಆಚಾರಲ್ಲಿ ಬೆಳಿಗ್ಗೆ ಬಂದು ತಣ್ಣೀರು ಸ್ನಾನ ಮಾಡಿಕೊಂಡು ಗಡಗಡ ನಡುಕ್ತಾ ಪೂಜೆ ಮಾಡ್ತಿರ್ತಾರೆ. ಯಜಮಾನರು ಕಾಫಿ ಕುಡಿತಾ ಕೂತಿರ್ತಾರೆ, ಕಾಫಿ ಕುಡಿತಾ ಕೂತಿರ್ತಾರೆ. ಪಾಪ ಬ್ರಾಹ್ಮಣ ಪೂಜೆ ಎಲ್ಲ ಮುಗಿಸಿ, ನಾನು ಪೂಜೆ ಮಾಡಿದ್ದೀನಿ, ತೀರ್ಥ ತಗೊಳ್ತೀರಾ? ಈ ಬಿಸಿ ತೀರ್ಥ ತಗೊಳ್ತಾ ಇದ್ದಾರೆ, ಇನ್ನು ಆ ತಣ್ಣನ ತೀರ್ಥ ಎಲ್ಲಿ ತಗೋತಾರೆ? ಇಟ್ಬಿಡಿ ಅಲ್ಲೇ, ನಮ್ಮ ತಗೋತೀನಿ, ನೀ ಹೋಗಣಿ. ಗಂಭೀರವಾಗಿ ಹೇಳೋದು. ಅದಕ್ಕೆ ಅಂದರು, ದೇವರಿಗೆ ಯಜಮಾನ್, ನೀ ಮನೆ ಯಜಮಾನ ನೀನು, ನೀನು ದೇವರ ಕಾಲು ಹಿಡಿಬೇಕು. ಅವನು ಜಗತ್ತಿಗೆ ಯಜಮಾನ. ಅವನ ಕರೆದು ಕೂಡಿಸಿ ಮನೆಯಲ್ಲಿ ನೀ ಪೂಜೆ ಮಾಡಬೇಕು, ಯಾರು ಸರ್ ಪೂಜೆ ಮಾಡಬೇಕು ಹೌದಲ್ಲ. ಇನ್ನೂ ಕೆಲವರು ಹೇಳ್ತಿರ್ತಾರೆ, ಇವತ್ತು ನಮ್ಮ ಮನೆಯಲ್ಲಿ ದೇವರನ್ನು ತೊಳೆದ್ವು, ತೊಳೆಯೋದೇನಯ್ಯ ಅಭಿಷೇಕ ಅಲ್ವಾ? ಇಲ್ಲ ಸಾಲಕ್ರಾಮ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು. ಆ ತೊಳೆಯೋದು ಎಂಬ ಶಬ್ದ ಯಾವುದಕ್ಕೆ? ಯಾವುದೋ ಯಾವುದು ಶೆಲ್ಫ್ಗಳು ತೊಳೆದರ, ಎಮ್ಮೆ ತೊಳೆದರ, ಯಾವ್ದು ತೊಳೆದ? ಆ ತೊಳೆಯೋ ಶಬ್ದ ಅಲ್ಲಿ ಸಾಲಗ್ರಾಮಗಳನ್ನು ತೊಳೆದ್ವಿ ಅಂತ ಹೇಳ್ತಾರಲ್ಲ, ಶಬ್ದ ಪ್ರಯೋಗವೂ ಎಚ್ಚರ ಇಲ್ಲ. ಸರಿ, ನಂತರ ವಿಶೇಷವಾಗಿರ್ತಕ್ಕಂಥ ಧರ್ಮದೇವಿ ಬರ್ತಾ ಇದ್ದಾಳೆ. ಆವಾಗ ಧರಣಿ ದೇವಿ ಕೇಳ್ತಾ ಇದ್ದಾಳೆ, ನೋಡಮ್ಮ ನನ್ನ ಮನಸ್ಸಲ್ಲಿ ಇದು ಸರಿಯಾಗಿ ಹೇಳಬೇಕು. ಧರ್ಮದೇವಿ ಹೇಳ್ತಾ ಇದ್ದಾಳೆ, ಅಸತ್ಯ ಅಂತ ನೀನು ನಿರೂಪಣೆ ಮಾಡಿದರೆ, ಹೇಳ್ತಾ ಇದ್ದಾಳೆ ಅಸತ್ಯ ಹಸ್ತಛೇದ ನಮ್ಮ ಕೈ ಕತ್ತರಿಸಿ ಹೊರಗಾಕ್ ನನ್ನ. ಯಾರು ಅಂದ್ಕೊಂಡಿದ್ಯಾ? ನಾನು ನರನಾರಾಯಣನ ಹೆಂಡತಿ, ಆತನ ಮಗನೇ ಈತ ಪ್ರಜಾಪತಿ, ಆತ ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ನಾನು ಹಿಂದೆ ನಡೆದದ್ದು, ಈಗ ನಡೆಯೋದು, ಮುಂದೆ ನಡೆದದ್ದು ಎಲ್ಲ ಹೇಳ್ತೇನೆ. ಆವಾಗ ಸಮಾಧಾನ ಮಾಡಿ, ಇಲ್ಲಮ್ಮ ಬಾ ಅಂತ ಕರ್ಕೊಂಡು ಹೋಗಿ ಒಳ್ಳೆಯ ವರ ಸಿಂಹಾಸನವನ್ನು ಕೊಡ್ತಾ ಇದ್ದಾಳೆ. ಧರ್ಮದೇವಿ ಹೇಳ್ತಾ ಇದ್ದಾಳೆ, ನೋಡು ಜಾತಕ ತೋರಿಸ್ಕೊಳ್ಳಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಂದರೆ ಹೇಗಂದ್ರೆ ಹಾಗೆ ಬರಬಾರ್ದು. ಮಂಗಳ ಸ್ನಾನ ಮಾಡಿ ಒಳ್ಳೆ ಶುಭ್ರವಾದ ವಸ್ತ್ರ ಉಟ್ಕೊಂಡು ಬಂದು, ಹಣ್ಣು ಹಂಪಲು ಎಲ್ಲ ಇಟ್ಕೊಂಡು ಬಂದು ಗುರುದೇವ ನಮಸ್ಕಾರ ಮಾಡಿ ಕೂಡಬೇಕು. ಹಾಗೆ ಮಾಡಿದ್ಲು. ನಂತರ ಧರಣಿದೇವಿ ಹೇಳ್ತಾಳೆ, ಅಮ್ಮ ಎಲ್ಲ ಆಯಿತು ಬಂದೆ, ಏನು ಹೇಳು? ಅವಾಗ ಹೇಳ್ತಾಳೆ, ಸುಮ್ಮನೆ ಕೊಡಲ್ಲ, ವಾಯನದಾನ ಕೊಡಬೇಕು. ದೇವಾನಾಂ ಪ್ರೀತಿ ಸಾಧನಂ, ದೇವತೆಗಳಿಗೆ ಅತ್ಯಂತ ಪ್ರೀತಿಯಂತೆ ವಾಯನ ಕೊಟ್ಟರೆ ಹೌದು. ನಂತರ ಆಕೆ ಎದ್ಲು ಬಂಗಾರದ ಒಳ್ಳೆ ವಾಯನ ಕೊಟ್ಲಂತೆ, ಬಂಗಾರದ ಮರಗಳು ಮುತ್ತು ಅಕ್ಕಿ ಎಲ್ಲ ತುಂಬಿ ಕೊಡ್ತಾ ಇದ್ದಾಳೆ. ನಿಕ್ಷಿಪ್ಯ ಬಹುಭಕ್ತಿಯವ, ಅದನ್ನಿಟ್ಟು ಬಹುಭಕ್ತಿಯಿಂದ ಕೊಡ್ತಾ ಇದ್ದಾಳೆ. ನಾ ಕೊಟ್ಟೆ ಅಂತ ಸೊಕ್ಕಿಲ್ಲ ಆಕೆಗೆ. ಹಾಂ, ಅಂದಾಗೆ ಒಂದು ನೆನಪಾಯಿತು, ಒಂದು ಸಣ್ಣದು ಹೇಳಬೇಡ ನೋಡ್ತಿದ್ದೆ, ಹೇಳಿಬಿಡ್ತೇನೆ. ಶ್ರೀನಿವಾಸ ಅದು ಏನೇನು ಮಾಡ್ತಾ ಇರ್ತಾನೋ ಮಹಾನುಭಾವ, ಅವನಿಗೆ ಗೊತ್ತು. ನಮ್ಮ ಪಿ ವಿ ಆರ್ ಕೆ ಪ್ರಸಾದ್ ಅವರು ಇಲ್ಲ, ಅವರು ಇವಾಗ ಅವರಲ್ಲಿ ಟಿ ಟಿ ಡಿ ಚೇರ್ಮನ್ ಆಗಿದ್ದಾಗ ಒಂದು ಘಟನೆ ಆಯಿತು. ಒಂದು ಸಲ ಅವರು ಎಲ್ಲ ಬೋರ್ಡ್ ಮೆಂಬರ್ಸ್ ಸೇರಿ, ಈ ಸಲ ದೇವರಿಗೆ ಅದು ಯಾವುದೋ ಒಂದು ಇಷ್ಟು ವರ್ಷ ಆಯಿತು ಅಂತ, ಏನಾದರೂ ಒಂದು ವಿಶೇಷವಾದ್ದು ದೇವರಿಗೆ ಕೊಡಬೇಕು, ದೇವರ ಸೇವಾ ಮಾಡಿಸ್ಬೇಕು, ಅದನ್ನು ಪರ್ಮನೆಂಟಾಗಿ ನಿಂತು ಹೋಗಬೇಕು, ಅಂಥ ಸೇವಾ ಶುರು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ. ಎಲ್ಲರೂ ಸಲಹೆ ಕೊಡ್ತಾರೆ, ಇವರು ಪಾಪ ಹಿಡಿಸ್ತಾ ಇಲ್ಲ, ತಲೆ ಬಿಸಿ ಆಗಿಬಿಟ್ಟಿದೆ ಅವರಿಗೆ. ಯಾಕಪ್ಪ ಏನು ಒಂದು ಹೊಳಿತಾ ಇಲ್ಲ? ಅಷ್ಟರೊಳಗೆ ಆ ಅಟೆಂಡರ್ ಬಂದು ಕೇಳ್ತಾನೆ, ಇವನು ಇರ್ತಾನಲ್ಲ ಬಂದು, ಯಾರೋ ಒಬ್ಬ ಆತ ಬಂದಿದ್ದಾರೆ ನಿಮ್ಮನ್ನು ನೋಡಲಿಕ್ಕೆ. ಇವರಿಗೆ ರೇಗೋ ಇದಂತೆ, ಮೊದಲೇ ತಲೆಸೂಲೆ ಆಗ್ತಾ ಇದೆ, ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಯಾರಿಗೆ ಯಾರು ಬಂದಾರೆ? ಏನು ಯಾರೋ ಒಬ್ಬರು ಮುಸ್ಲಿಮರು ನಿಮಗಾಗಿ ಕಾಯ್ತಿದ್ದಾರೆ, ಎಷ್ಟು ಹೊತ್ತಾದರೂ ಕಾಯ್ತಾರಂತೆ. ಸರಿ ಪಾಪ, ಇವ್ರು ಯಾರಿಗೂ ಮನಸ್ಸು ನೋಯಿಸಲ್ಲ, ಕೂಡು ಅಂತ ಹೇಳಿ ಅಂಥೇಳಿ ನಂತರ ತಲೆ ಬಿಸಿ ಆಗಿಬಿಟ್ಟದಂತೆ ಅವರಿಗೆ. ಅವರದ್ದು ಆಟೋಬಯೋಗ್ರಫಿ ಅಂತ ಬರ್ಕೊಂಡಿದ್ದಾರೆ, ಅದರಲ್ಲಿ ಈ ಕಥೆ ಇರೋದು. ಹೊರಗೆ ಬರ್ತಾಳೆ ಸ್ವಲ್ಪ ಗಾಳಿಗೆ ಅಂತೇಳಿ. ಆವಾಗ ಅಲ್ಲಿ ಬೆಂಚ್ ಮೇಲೆ ಒಬ್ಬರು ಕೊಳಕು ಬಟ್ಟಿಯಿಂದ, ಅಷ್ಟು ಕೊಳಕು ಬಟ್ಟಿ, ಅದರಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ, ನೋಡಿದ್ರೆ ಗೊತ್ತಾಗತ್ತೆ ಮುಸಲ್ಮಾನರು ಅಂತ. ಅದಕ್ಕೆ ಹೀಗೆ ಬಂದು ಕೂಡಲೇ ಅವ್ರನ್ನ ಕೇಳಿದ್ರಂತೆ, ಅವ್ರು ಎದ್ದು ನಿಂತರು, ನೀವೇನಾಗ ಕಾದಿರೋದು ನನಗೋಸ್ಕರ, ನಂಗೆ ಏನಾಗಬೇಕಾಯ್ತು, ನನ್ನಿಂದ ಏನಾಗಬೇಕು ನಿಮಗೆ? ಆವಾಗ ಆತ ಹೇಳಿದ, ನನ್ನ ಹೆಸರು ಶೇಖ್ ಮಸ್ತಾನ್. ನಮ್ದೆಲ್ಲ ದೊಡ್ಡ ಕುಟುಂಬ, ಗುಂಟೂರಲ್ಲಿರ್ತೇವೆ ನಾವು. ನಾವೆಲ್ಲ ಶ್ರೀನಿವಾಸ ದೇವರ ಭಕ್ತರು. ನಿತ್ಯ ಮನೆಯಲ್ಲಿದ್ದವರೆಲ್ಲ ಬೆಳಿಗ್ಗೆದ್ದು ಶ್ರೀನಿವಾಸ ದೇವರ ಸುಪ್ರಭಾತ ಹಾಕೊಂತೀವಿ. ಅಷ್ಟೇ ಅಲ್ಲ, ನಮ್ಮ ಮನೆ ಹಿಂದೆ ಹೂ ಬಿಡುತ್ತೆ, ಆ ಹೂವೆಲ್ಲ ತಂದು ಶ್ರೀನಿವಾಸ ದೇವರಿಗೆ, ಮನೆಯಲ್ಲೇ ಫೋಟೋ ಇದೆ, ಅಷ್ಟೋತ್ತರ ಶತನಾಮ ಹೇಳಿ ದೇವರಿಗೆ ಏರಿಸ್ತೀವಿ ಎಲ್ಲ ಹೇಳಿದ್ರಂತ. ಇವರು ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾರೆ, ಹೌದಾ ಅಂತ. ಒಬ್ಬರಿಬ್ಬರಲ್ಲ, ಇಡೀ ಫ್ಯಾಮಿಲಿ ಎಲ್ಲ ಶ್ರೀನಿವಾಸ ದೇವರ ಭಕ್ತರು ನಾವು. ಬಹಳ ಒಳ್ಳೆಯದು. ಮುಂದೇನು? ನಮ್ಮ ಅಜ್ಜ ಅಂದ ತಂದೆ ತಂದೆ ಶ್ರೀನಿವಾಸ ದೇವರಿಗೆ 108 ಕಮಲ ಪುಷ್ಪ, ಯಾವುದು ಬಂಗಾರದ್ದು, ಮಾಡಿಸ್ಬೇಕು ಅಂತ ಹರಕೆ ಹೊತ್ತಿದ್ರು. ಅವರಿಗೆ ಸ್ವಲ್ಪ ಮಾಡಿಸ್ಲಿಕ್ಕಾಯಿತು. ನಾವೆಲ್ಲ ಬಡವರು, ಚಿಕ್ಕ ಚಿಕ್ಕ ಶಾಪ್ ಎಲ್ಲ ಇಟ್ಕೊಂಡು ಮಾಡ್ತಾ ಇರ್ತೀವಿ ನಾವು. ಆಮೇಲೆ ನಮ್ಮಪ್ಪ ಬಂದರು, ಅದಕ್ಕೆ ಸ್ವಲ್ಪ ಸೇರಿಸಿದ್ರು, ಅವ್ರಿಗೂ ಆಗಲಿಲ್ಲ. ಆಮೇಲೆ ನಾ ಬಂದೆ, ನನಗೂ ಜವಾಬ್ದಾರಿ ಇತ್ತು. ಆದರೆ ಎಲ್ಲರೂ ಸೇರ್ಕೊಂಡು ಕಷ್ಟಪಟ್ಟು ಇವಾಗ 108 ಹೂವು ತಂದಿದ್ದೇವೆ, ದೇವ್ರಿಗೆ ಕೊಡಬೇಕು ಅಂತ ಅಂತ ಅದು ಕಪ್ಪು ಚೀಲ, ಅದನ್ನು ಹೀಗಿಟ್ಟು ನೋಡಿದರೆ ಆ ಚೀಲ ಬಗ್ಗಿಸಿ ನೋಡ್ತಾರೆ ಎಲ್ಲ ಮೆಂಬರ್ಸು ಕೂತಿದ್ದಾರೆ, ಬಂಗಾರದ ಕಮಲ ಪುಷ್ಪ. ಒಂದೊಂದು ಕಮಲ ಪುಷ್ಪ 23 ಗ್ರಾಂ. ಒಂದೊಂದು ಪುಷ್ಪ 23 ಗ್ರಾಮು, ಅಂಥದ್ದು 108. ಎಲ್ಲರಿಗೂ ಶಾಕ್ ಹಾಗೆ ನಿಂತುಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಬಡವ 108 ಬಂಗಾರದ ಪುಷ್ಪ ತಂದಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ಇದು ಕೊಡಬೇಕು ಅಂದರೆ ಇಷ್ಟೇ ಏನು ಡೆಪಾಸಿಟ್ ಕಟ್ಟಬೇಕಂತ, ಏನು ನಮ್ಮ ಹತ್ರ ದುಡ್ಡಿಲ್ಲ. ಆವಾಗ ಪ್ರಸಾದ್ ಅವರು ಆತನ ಆಲಿಂಗನ ಮಾಡಿಕೊಂಡ್ರಂತೆ, ನೀವು ಜಾತ್ಯ ಮುಸಲ್ಮಾನರಾಗಿರ್ಬೋದು, ಶ್ರೀನಿವಾಸನ ಭಕ್ತರು ನೀವು, ಬಹಳ ಸಂತೋಷ ಆಯಿತು ನಿಮ್ಮನ್ನು ನೋಡಿ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ನಾನು ಮಾತಾಡಿ ನಿಮಗೆ ಯಾವ ಡೆಪಾಸಿಟ್ ಇಲ್ಲದೆ ತಗೊಳ್ತೇನೆ ಅಂತ ಹೇಳಿ, ಮಂಗಳವಾರ ದಿವಸ ದೇವರ ಪಾದ ಪದ್ಮಾರಾಧನಾ ಅಂತ ಸೇವಾ ಶುರು ಮಾಡಿದರು. ದೇವರ ಪಾದಕ್ಕೆ ಮಂಗಳವಾರದ ಬೆಳಿಗ್ಗೆ 108 ಹೂವಿಟ್ಟರು, ಆ ಸೇವಾ ಶುರು ಮಾಡಿದರು. ಆ ಸೇವಾ ಹೆಸರೇ ಇವಾಗ ಅಷ್ಟದಲ ಪಾದ ಪದ್ಮಾರಾಧನ. ಏನು 30 ವರ್ಷದಿಂದ ನಡೆಯುತ್ತಾ ಇದೆ ಈ ಸೇವಾ, ಪ್ರತಿ ಮಂಗಳವಾರ ಬೆಳಿಗ್ಗೆ ನಡೆಯುತ್ತೆ. ಆ ಮಂಗಳವಾರ ಬೆಳಿಗ್ಗೆ 30 ವರ್ಷದಿಂದ ಎಲ್ಲರಿಂದ ಸಂಕಲ್ಪ ಮಾಡಿಸಿ ಆ ಶೇಖ್ ಮಸ್ತಾನ್ ಕೊಟ್ಟಂಥ 108 ಕಮಲ ದೇವರ ಪಾದಕ್ಕೆ ಹಾಕ್ತಾರೆ. ನೋಡಿ ಯಾರಿಗುಂಟು ಯಾರಿಗಿಲ್ಲ. ಹಿಂದೆ ಯಾರೋ ವಿಶೇಷವಾದಂಥ ಭಕ್ತ ಆಗಿರಬೇಕು, ಯಾವುದೋ ಕರ್ಮ, ಎಲ್ಲೋ ಹುಟ್ಟಿದ್ದಾರೆ. ಆದರೆ ದೇವರು ಬಿಟ್ಟಿಲ್ಲ ನೋಡಿ ಅವರನ್ನು, ಅದ್ಭುತವಾಗಿ ಸೆಳಕೊಂಡು ಬಂದು ಅವರು ಕೊಟ್ಟ ಪುಷ್ಪ ಇನ್ನು ಶ್ರೀನಿವಾಸ ಎಷ್ಟರವರೆಗಿರ್ತಾನೋ ಅಷ್ಟರವರೆಗೆ ಸ್ವೀಕಾರ ಮಾಡ್ತಿದ್ದಾನೆ. ಇಷ್ಟರ 30 ವರ್ಷ ಆಯಿತು, ಪ್ರತಿ ಮಂಗಳವಾರ ಅವರು ಕೊಟ್ಟ ಪುಷ್ಪವೇ ಅರ್ಚನೆ. ಅದಂಥದ್ದಿರಬೇಕು. ಅಲ್ಲೂ ಇದೆ ಒಂದು ವಿಶೇಷವಾದ ತಟ್ಟೆ, ಹಿತ್ತಾಳಿ ತಟ್ಟೆ, ಅದರಲ್ಲೇ ದೇವರಿಗೆಲ್ಲ ಕೊಡಬೇಕು. ಅದು ಯಾರು ಭಕ್ತರು ಕೊಟ್ಟಿದ್ದು, ದೇವರು ಹೇಳ್ತಾ ಏ ಇದ್ರಾಗ ಕೊಡ್ಬೇಕು ನಂಗೆ. ನಾವು ಹೇಳ್ತೀವಲ್ಲ, ನಮ್ಮಮ್ಮ ಕೊಟ್ಟ ಪರ್ಸು, ನಮ್ಮಪ್ಪ ಕೊಟ್ಟ ಇದು ಅಂತ ಹೇಳಿ ಭದ್ರವಾಗಿ ಇಟ್ಕೊಂಡಿರ್ತೀವಿ. ಶ್ರೀನಿವಾಸನು ಅಷ್ಟೇ, ಭಕ್ತರು ಕೊಟ್ಟದ್ದನ್ನು ಭದ್ರವಾಗಿ ಇಟ್ಕೊಳ್ತಾನೆ. ಪಕ್ಕದವರು ಹೇಳ್ತಾರೆ ಅಲ್ಲಿ, ಆ ತಟ್ಟೆ ಇದೆ, ಹಿತ್ತಾಳಿ ತಟ್ಟೆ, ಅದನ್ನು ಯಾರಾದರೂ ಪಕ್ಕಕ್ಕಿಟ್ಟು ಬೆಳ್ಳಿ ತಟ್ಟಿ ತಂದರೆ ಶ್ರೀನಿವಾಸ ದೇವರು ಹೇಳಿಬಿಡ್ತಾರಂತೆ ಸ್ವಪ್ನದಲ್ಲಿ, ಯಾಕೆ ತಂದಿದ್ದೀರಾ ಅದನ್ನು, ನಂಗೆ ಅದರಲ್ಲೇ ಕೊಡಬೇಕು ನೈವೇದ್ಯಕ್ಕೆ, ಗೊತ್ತಾಗಿಲ್ವಾ ಅಂಥೇಳಿ ಝಾಡಿಸ್ಬಿಡ್ತಾನಂತೆ. ಆದ್ದರಿಂದ ನಾವು ಆ ಹುಂಡಿಯಲ್ಲೂ ಇನ್ನೊಂದು ಮತ್ತೊಂದು ಹಾಕುವಾಗ ಈತನಿಗೆ ಎಷ್ಟಿದೆಯಪ್ಪ, ನಾನು ಹಾಕಿದ ಯಾವ ಮೂಲೆಗೆ ಹೋಗುತ್ತೋ ಅಂತ ಚಿಂತೆ ಬೇಡ. ಆತ ಪ್ರತಿಯೊಂದು ಕೇರ್ ಟೇಕರ್, ನಮ್ಮಿಂದ ಬಂದದ್ದು ಹೇಗೆ ತಗೋಬೇಕು ಅಂತ ಆತನಿಗೆ ಗೊತ್ತು, ಹೇಗೆ ಭದ್ರವಾಗಿ ತನ್ನ ಹತ್ರ ಇಟ್ಕೋಬೇಕು ಎಂಬುದು ಆತನಿಗೆ ಗೊತ್ತು. ಅಂಥ ಶ್ರೀನಿವಾಸನ ಕಲ್ಯಾಣ ಇವಾಗ ನೋಡ್ತಾ ಇದ್ದೀವಿ. ಇದ್ದಾನವನು, ಇಲ್ಲದೆ ಹೋಗಿಲ್ಲ, ಇದ್ದಾನೆ. ಆ ಇದ್ದವನ ಕಥ ನಾವು ಕೇಳ್ತಾ ಇರೋದು. ದೇವರು ಅಂದರೆ ಎಲ್ಲೋ ಇಲ್ಲದೇ ಇರುವ ವ್ಯಕ್ತಿಯ ಒಂದು ಯಾವುದೋ ಕಾಗೆ ಗುಬ್ಬಿ ಕಥೆ ಅಲ್ಲ, ಅದ್ಭುತ ವ್ಯಕ್ತಿಯವ. ನಮ್ಮಲ್ಲೂ ಇದ್ದಾನೆ, ಅಲ್ಲೂ ನಿಂತಿದ್ದಾನೆ. ವಿಚಿತ್ರ ವ್ಯಕ್ತಿ, ಇಲ್ಲೂ ವಿಚಿತ್ರ ರೂಪದಿಂದ ಬಂದಿದ್ದಾನೆ, ತನ್ನ ವಿಶೇಷವನ್ನು ತೋರುತ್ತಾ ಇದ್ದಾನೆ, ಇಲ್ಲಿ ಹೇಳ್ತಾ ಇದ್ದಾರೆ. ವಾಯನ ಕೊಡು ಒಂದು, ವಾಯನ ಕೊಟ್ಲು, ಮತ್ತು ಧರಣಿದೇವಿ ಕೇಳ್ತಾಳೆ, ಇನ್ನಾದ್ರು ಹೇಳ್ತೇನಮ್ಮ. ಶ್ರೀನಿವಾಸ ಹೇಳ್ತಾರೆ, ಸತ್ಯಂ ವದಾಮಿ ಸುಶ್ರೋಣಿ ಶಿಶೋರನ್ನಂ ಪ್ರಯಚ್ಛಮೇ. ಅಮ್ಮ ಸತ್ಯವನ್ನೇ ಹೇಳ್ತೇನೆ, ಹೇಳು, ಸ್ವಲ್ಪ ಅನ್ನ ಕೊಡಬಾರ್ದ? ಯಾಕೆ ಅಲ್ಲ, ನಾವು ನಕ್ಕೊಂಡು ಹೋಗ್ತೇವೆ, ಹೌದಲ್ವೋ? ಚೆನ್ನಾಗಿದೆ, ಹೆಂಗೆ ಕೇಳ್ತಾ ಇದ್ರೆ ನೋಡು ಅಂತೇಳಿ. ಒಂದ್ಸಲ ನೀವು ನೋಡ್ಕೊಳ್ಳಿ, ಇಷ್ಟು ವರ್ಷಗಳಾಯ್ತಲ್ಲ, ಯಾರ ಮನೆಗನ್ನಾದರೂ ಹೋಗಿ ಸ್ವಲ್ಪ ಅನ್ನ ಹಾಕ್ರಿ ಅಂತ ಕೇಳಿದ್ದಿದೆಯಾ ನಿಮಗೆ? ಯಾರ ಮನೆಗಾದರೂ ಹೋಗಿ, ಅದು ಎಂಥ ಪರಿಸ್ಥಿತಿ ಬರ್ದಿಲ್ಲಿ, ಒಬ್ಬರ ಮನೆಗೆ ಹೋಗಿ ಏನ್ರಿ ಸ್ವಲ್ಪ ಅನ್ನ ಹಾಕ್ರಿ ಅಂತ ಕೇಳಿದ್ದೀಯಾ? ಕೇಳ್ತೀರಾ ನೀವು? ಏ ಸತ್ತಾದರೂ ಸತ್ತು ಹೋಗ್ತೀವಿ, ನಾವು ಕೇಳಲ್ಲ. ಜೂಜುಬಿ ಒಂಚೂರು ದುಡ್ಡು ಇಟ್ಕೊಂಡಿರ್ತೀವಿ, ಒಂದು ಸಪ್ರೇಟಾಗಿ ಒಂದು ಮನೆ ಎಲ್ಲೋ ಕೂತಿರ್ತೀವಿ, ನಮಗೆ ಒಬ್ಬರನ್ನ ಕೇಳಬೇಕು ಅಂದರೆ ಏ ಅಂತ. ಮತ್ತೆ ಇವ ಬ್ರಹ್ಮಾಂಡಕ್ಕೆ ನಾಯಕ ಒಬ್ಬ ಹೆಂಗಸತ್ರ ಬಂದು ಸ್ವಲ್ಪ ಅನ್ನ ಕೊಡಲ್ಲ ಅಂತ ಕೇಳ್ತಾನಲ್ಲ. ನಮಗಿರೋ ಅಹಂಕಾರ ಅಭಿಮಾನ ಇವನಿಗಿಲ್ಲೇನು? ಇಲ್ಲಂತೆ. ಭಕ್ತರ ಹತ್ರ ಅಹಂಕಾರಕ್ಕೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲಕು ಮೀರಮಣ, ಇವಾಗಿಲ್ಲ ಗರುವ ಅನ್ನ ಬೇಡ್ತಾ ಇದ್ದಾನೆ ನೋಡಿ. ಅದು ನೋಡಿ ಪಾಪ ಎಷ್ಟು ಅಡ್ಜಸ್ಟ್ ಆಗ್ತಾನೆ ಮಹಾನುಭಾವ. ಹೇಳ್ತಾ ಇದ್ದಾನೆ, ಇನ್ನ ಅನ್ನ ಆಗಿದ್ರೆ ಇನ್ನ ಆಗಿಲ್ಲ ಅಂತ ಹೇಳ್ತೀಯ, ಅಹಕೃತಂ ರಾತ್ರಿ ಕೃತಂ. ನೀನು ಬೆಳಿಗ್ಗೆ ಮಾಡಿದ್ದಾದ್ರೂ ಕೊಡಮ್ಮ, ರಾತ್ರಿ ಮಾಡಿದ್ದಾದ್ರೂ ಕೊಡೆ, ಸ್ವಲ್ಪ ತಂಗಳು ಕೊಡು ಅಂತ ಹೇಳ್ತಾ ಇದ್ದಾನೆ. ರಾತ್ರಿ ಮಾಡಿದ್ದು, ಬೆಳಿಗ್ಗೆ ಮಾಡಿದ್ದು, ಯಾವಾಗ ಮಾಡಿದ್ದು ಕೊಡು. ಅಂದ್ರೆ ಇವನು ಹೋಗೋಟೊತ್ತಿಗೆ ಮಧ್ಯಾಹ್ನ ಮೇಲೆ ಆಯಿತು, ಕರೆದಿದ್ದಾರೆ, ಇವಾಗ ಮಾಡಿದ್ದು ಬೆಳಿಗ್ಗೆ ಮಾಡಿದ್ದು ಕೊಡು ಅಂತ ಕೇಳ್ತಾ ಇದ್ದಾನೆ. ಇದು ನೋಡಿದಾಗ ಇನ್ನೊಂದು ಕಥೆ ನೆನಪಾಗುತ್ತೆ. ಒಂದು ಕಡೆ ಒಬ್ಬ ಋಷಿಗಳು, ಮಹಾನುಭಾವರು, ಅವರ ಹೆಸರು ಪ್ರಭಾಕರ ಋಷಿಗಳು ಅಂತ. ಅವರು ಪ್ರಭೆಯೇ ಅಂತಹದ್ದು ದೊಡ್ಡವರು. ಪ್ರಭಾಕರ ಋಷಿಗಳು ತಮ್ಮ ಆಶ್ರಮದಲ್ಲಿ ಪೂಜೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ತಮ್ಮ ಪಾಡಿಗೆ ತಾವಿದ್ದಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಕಪ್ಪಾಗಿರ್ತಾನೆ, ಇವರ ಮನೆಗೆ ಬಂದು ಬೆಳಿಗ್ಗೆ ಬರ್ತಾನೆ, ಹಸಿವೆ ಆಗ್ತಾ ಇದೆ, ಏನಕ್ಕೆ ಕೊಡ್ತೀರಾ? ಇವ್ರು ನೋಡ್ತಾರೆ, ಪಾಪ ಅನ್ನ ಕೇಳ್ತಾ ಇದ್ದಾನೆ, ಇನ್ನ ದೇವ್ರ ಪೂಜೆ ಆಗಿಲ್ಲ, ಅಡಿಗೆ ಆಗಿಲ್ಲ, ಏನು ಆಗಿಲ್ಲ, ಏನ್ ಕೊಡ್ಬೇಕಪ್ಪ ನಿಂಗೆ ಅಂತ ನೋಡಿ. ಅವಾಗ ನೋಡಪ್ಪ, ರಾತ್ರಿ ಮಾಡಿದ್ದಿದೆ, ತಗೊಳ್ತೀಯ? ಅದಕ್ಕೆ ಅನ್ನಕ್ಕೇನು ಹಾಕ್ಬೇಕು? ಉಪ್ಪಿನಕಾಯಿ, ಮಿಡಿ ಉಪ್ಪಿನಕಾಯಿ ಅಂತ ಹಾಕ್ತಾರೆ, ನಾವು ಹಾಕಲ್ಲ, ಇಲ್ಲಿ ಹಾಕ್ತಾರೆ ಗೊತ್ತಿಲ್ಲ. ಮಿಡಿ ಉಪ್ಪಿನಕಾಯಿ ಚೆನ್ನಾಗಿದೆ, ಅದು ಅದಿದೆ, ಕೊಡ್ರಿ, ಸರಿ ಅವ್ರು ಏನ್ ಮಾಡಿದ್ರು, ಕೊಡ್ಲಿಕ್ಕೆ ಯಾವ್ದ್ರಲ್ಲಿ ಕೊಡಬೇಕು, ಎಲೆ ಸಿಕ್ಕಿಲ್ಲ ಅಂತ ಹೊತ್ತು. ಅದಕ್ಕೆ ತೆಂಗಿನ ಚಿಪ್ಪು, ತೆಂಗಿನ ಚಿಪ್ಪು ಅಲ್ಲಿ ಎಷ್ಟಿರುತ್ತೆ, ಇಷ್ಟಿರುತ್ತೆ ಅಂದರೆ ನಾವು ತಗೊಂಬೋ ತೆಂಗಿನಕಾಯಿ ಇಷ್ಟೇ ಇರುತ್ತೆ. ಅಲ್ಲಿ ಎಲ್ಲಿದು ಅನಂತ ಶಯನದ್ದು ಹೇಳ್ತಾ ಇದ್ದೇನೆ. ಅಲ್ಲೆಲ್ಲ ಅಲ್ಲಿ ಶ್ಯಾಮೆಗಡ್ಡೆ ಇಷ್ಟಿಟ್ಟು ದಪ್ಪ ಇರುತ್ತೆ. ಯಪ್ಪ ಏನು ಚೆನ್ನಾಗಿರುತ್ತೆ ತರಕಾರಿ ಅಂದರೆ ಕೇರಳದಲ್ಲಿ ತಗೋಬೇಕು, ಅದ್ಭುತ ಇರುತ್ತೆ. ಅಲ್ಲಿ ತೆಂಗಿನಕಾಯಿ ಇಷ್ಟು ದಪ್ಪಕ್ಕಿರುತ್ತೆ, ಅದರ ಹೋಳು ಒಂದು ಇಷ್ಟು ದೊಡ್ಡದು. ಅದರ ತುಂಬ ಅನ್ನ ಇಟ್ಟು ಆ ಮಿಡಿ ಉಪ್ಪಿನಕಾಯಿ ಇಟ್ಟು ಕೊಟ್ಟರು ಅವನಿಗೆ, ಆತ ತಗೊಂಡು ಹೋಗ್ಬಿಟ್ಟ, ಮತ್ತೆ ಕಾಣಿಸ್ಲಿಲ್ಲ. ಆದ ಮೇಲೆ ದೇವಸ್ಥಾನದಿಂದ ವಿಶೇಷವಾಗಿ ಕರೆ ಬಂತು, ಸ್ವಾಮಿ ಏನಾದರೂ ಮಾಡಿದ್ದೀರ? ನಾನೇನು ಮಾಡಿದೆ ನೋಡಿ ಬನ್ರಿ, ಯಾಕಂದ್ರೆ ಅಂಥದ್ದೆಲ್ಲ ಇವರಿಂದ ನಡೀತಾ ಇತ್ತು. ಇವ್ರು ನೋಡ್ತಾರೆ ದೇವರ ಹತ್ತಿರ ಇವರು ಕೊಟ್ಟ ಚಿಪ್ಪು ಅನ್ನ ಉಪ್ಪಿನಕಾಯಿ ದೇವರ ಮುಂದೆ ಕೂತ್ಕೊಂಡಿದೆ. ಅದೆಂಥ ಆಶ್ಚರ್ಯ! ಇವರ ಹತ್ರ ಬೇಡಿ ತಗೊಂಡು ಹೋಗಿದ್ದಾನೆ. ಅದಕ್ಕೆ ದೇವರು ಹೇಳಿದ್ದಾನೆ, ನನಗೆ ನಿತ್ಯ ನನ್ನ ಭಕ್ತ ಆತ ಕೊಟ್ಟಿದ್ದಾನೆ, ಅದಕ್ಕೆ ಚಿಪ್ಪಿನಲ್ಲಿ ನನಗೆ ನಿತ್ಯ ನೈವೇದ್ಯ ಆಗಬೇಕು, ಅನ್ನ ಉಪ್ಪಿನಕಾಯಿ ನೈವೇದ್ಯ ಆಗಬೇಕು. ಈಗಲೂ ಆತನಿಗೆ ತೆಂಗಿನ ಚಿಪ್ಪಿನಲ್ಲಿ ಅನ್ನ ಅದೇ ಮಿಡಿ ಉಪ್ಪಿನಕಾಯಿ ಹಾಕಿ ನೈವೇದ್ಯ ಕೊಡ್ತಾರೆ. ಆ ದೊಡ್ಡವ ಆತ, ಅದಕ್ಕೆ ಆ ಚಿಪ್ಪು ಮಾಮೂಲ್ದಲ್ಲ, ಬಂಗಾರದ ಚಿಪ್ಪಿಟ್ಟು ಕೊಡ್ತಾರೆ ಆತನಿಗೆ ಇವಾಗ. ಸರಿ ಸರಿ, ಅಲ್ಲಿ ನಮಗೆ ವಿಶೇಷವಾದ ಸೇವಾ ಮಾಡಿಸಿದರೆ ಏನು ಪ್ರಸಾದ ಕೊಡ್ತಾರೆ ಗೊತ್ತಾ? ವಿಶೇಷ ಪ್ರಸಾದ ಅಂದರೆ ಆ ಮಿಡಿ ಉಪ್ಪಿನಕಾಯಿ ಕೊಡ್ತಾರೆ. ಏನು ಅದ್ಭುತ ರುಚಿ ಇರುತ್ತೆ! ಆ ಕರುಣ ಮುಗಿದ ಮೇಲೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ, ಅಂಥ ಕ್ಷೇತ್ರ, ಅದ್ಭುತ ಕ್ಷೇತ್ರ. ಆ ಎಲ್ಲರಿಗೂ ಇನ್ನೊಂದು ಏನಂದರೆ, ವಿಶೇಷವಾಗಿ ನಮ್ಮ ಮೈಸೂರು ರಾಮಚಂದ್ರ ಆಚಾರ್ಯ, ಯಾವುದು ಪುರಂದರದಾಸರ ಮಧ್ವ ಪುರಂದರ ಉತ್ಸವ ಮಾಡ್ತಾರಲ್ಲ, ಈ ಸಲ ಅನಂತ ಶಯನದಲ್ಲಿ ಮಾಡಲಿಕ್ಕಿದ್ದಾರಂತೆ ಅಂತ ವಾರ್ತೆ ಬಂತು. ಅದ್ಭುತ ಆಗುತ್ತೆ, ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ, ಅಲ್ಲಿರ್ತಕ್ಕಂಥ ರಾಜನ ಮನೆಯವರೆಲ್ಲ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಂತೆ. ಅವರು ಎಲ್ಲಿಗೆ ಹೋದರೂ ವಿಜಯ ರಾಜರನ್ನ ಹಿಂದಿಟ್ಕೊಂಡು ಹೋಗ್ತಾರೆ, ಅಲ್ಲಿ ಒಳ್ಳೆ ಅನುಗ್ರಹ ಆಗಿದೆ. ಈ ಸಲ ಎಲ್ಲರಿಗೂ ಅನಂತ ಶಯನನ ದರ್ಶನ ಆಗುತ್ತೆ. ಆದರೆ ಒಂದು, ಅದಕ್ಕಿಂತ ಮೊದಲು ಅನಂತ ಶಯನ ಕ್ಷೇತ್ರದ ವಿಶೇಷವೆಲ್ಲ ತಿಳ್ಕೊಂಡು ಹೋದರೆ ಹೋಗಿದ್ದು ಸಾರ್ಥಕ. ಸುಮ್ಮನೆ ಕಾಗೆ ಥರ ಹೋಗಿ ಬಂದರೆ ಏನು ಉಪಯೋಗ? ಆ ಮಹಿಮೆ ತಿಳ್ಕೋಬೇಕು, ಅಲ್ಲಿ ಏನೇನಿದೆ ಅಂತ ತಿಳ್ಕೋಬೇಕು, ಹೋದರೆ ಬಹಳ ಚೆನ್ನಾಗಿರುತ್ತೆ. ಯಾಕೆ ನೆನಪಾಯಿತು? ಅನ್ನ ಬೇಡುತ್ತಾನೆ ಅಂದಾಗಿದೆಲ್ಲ ನೆನಪಾಯಿತು. ಹಾ, ನಂತರ ಹಗಲು ಮಾಡಿದ್ದೋ ರಾತ್ರಿ ಮಾಡಿದ್ದೋ ಯಾವ್ದಾದ್ರು ಸಾಕ, ಸ್ವಲ್ಪ ಬೆಂದಿರಬೇಕು. ಅದು ಬೆಂದಿದ್ರೆ ಸಾಕು, ಹೌದಲ್ವೇ? ನಾ ಅರ್ಧಂಬರ್ಧ ಬೇಯಿಸಿ ಕೊಡ್ತಾ ಇರ್ತಾರೆ, ಆಗ್ಬೇಡ. ಸುಪಕ್ವಂ, ಒಣಗಿ ಹೋಗಿರಬಾರ್ದು. ರಸ ಸಂಯುತಂ, ಒಳ್ಳೆ ರಸಭರಿತವಾಗಿರಬೇಕು, ಪಕ್ವ ಆಗಿರಬೇಕು, ಅಷ್ಟಾದ್ರು ಸಾಕು. ಅವಾಗ ವಿಶೇಷವಾಗಿ ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನು ಕೊಡ್ತಾ ಇದ್ದಾಳೆ. ಅದು ಮಗನ ಮುಂದೆ ಇಡ್ತಾನೆ ಸ್ವಾಮಿ. ಆತ ನೋಡಿದ್ರೆ ಬೇಡ ಸ್ವಾಮಿ ಅಂತ ಅಳತಾರೆ. ಯಾಕೆ ಅಂದರೆ ಮಾನುಷಾನ್ನಂನ ಭುಕ್ತವಾನ್ ಹೇಳ್ತಾ ಇದ್ದಾರೆ. ಯಪ್ಪ ಈ ಮನುಷ್ಯರನ್ನ ನಾನು ತಿಮ್ಮಲ್ಲ ಅಂದರು. ಯಾಕಪ್ಪ ಅಂದರೆ ವಿಜಯದಾಸರು ಹೇಳ್ತಾರೆ, ಸ್ವಾಮಿ ಇಷ್ಟು ವರ್ಷಗಳಿಗೆ ನೀನು ನನಗೆ ಅನುಗ್ರಹ ಮಾಡಿ ದರ್ಶನ ಕೊಟ್ಟು ಇಷ್ಟು ವರ್ಷಗಳು ನನಗೆ ಕಾಣಿಸದೇ ಹೋಗಲಿಕ್ಕೆ ಕಾರಣ ಏನು? ನಾನು ನಿನ್ನ ಮರೀಲಿಕ್ಕೆ ಕಾರಣ ಏನು ಅಂತ ಹೇಳಿ ಅಲ್ಲಿ ಹೇಳ್ತಾರೆ, ಮಾನುಷಾನ್ನವನು ಉಂಡದ್ದು ಕಾರಣವೋ, ಈ ಮನುಷ್ಯರನ್ನ ತಿಂದದ್ದಕ್ಕೆ ನಾನು ಹೀಗಾಗ್ಬಿಟ್ನಪ್ಪ. ಅದಕ್ಕೆ ತಿಂದಿಲ್ಲಂತೆ, ದೇವರು ಒಂದು ಏಟು ಕೊಡ್ತಾನೆ. ಅತನಿಗೆ ಕೊಟ್ಟು ದರಿದ್ರೋಸಿ ದುರಾಚಾರ ಕಂದಮೂಲ ಫಲಾಚನ ಕಥಂನು ಭೋಕ್ಷಸೆ ಮೃಟ್ಟಂ ಕ್ಷೀರಾನ್ನಂ ರಾಜ ನಿರ್ಮಿತಂ. ಬ್ರಹ್ಮದೇವರನ್ನ ಬೈತಾ ಇದ್ದಾರೆ ದೇವರು, ದರಿದ್ರೋಸಿ. ಹೌದು ಹೌದು, ದಾರಿದ್ರ್ಯವಿದೆ ಅಂತ ಬರುತ್ತಾರೆ. ಬ್ರಹ್ಮದೇವರ ಹತ್ರ ದಾರಿದ್ರ್ಯವಿದೆ. ಯಾವುದರ ದಾರಿದ್ರ್ಯ ಅಂದರೆ ಈ ಲೌಕಿಕ ನಾನಾ ವಿಷಯ ಭೋಗ ಏನಿದೆಯಲ್ಲ ಅದವರಲ್ಲಿಲ್ಲ, ಥೂ ಅಂತ ಒಗೆದಿದ್ದಾರೆ. ಅದರ ದಾರಿದ್ರ್ಯ ಇದೆ. ಅಪಾರ ಭಗವಂತನ ಚಿಂತನ, ಅವನು ಕೊಟ್ಟ ಸೌಭಾಗ್ಯ ಅವರ ಹತ್ರ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಅಂತ ಶ್ರೀಮಂತರು ಬ್ರಹ್ಮದೇವರು. ನಂತರ ಹೇಳ್ತಾರೆ ದುರಾಚಾರ ದುರ್ಭರಾಚಾರ ಅಂತ ಹೇಳ್ತಾರೆ. ಕಂದ ಮೂಲ ಫಲಾಶನ, ಅದಕ್ಕೆ ಅವರು ಗಡ್ಡೆ ಗೆಣಸು ತಿಂದವರು ಇವ್ಯಾವುದು ತಿನ್ನೋದಲ್ಲ ಅಂದರು. ಅದಕ್ಕಂದ್ರು ಕಂದ ಮೂಲ ಫಲಾಶನ ಎಂಬ ಅರ್ಥ ತುಂಬ ವಿಶೇಷವಾಗಿದೆ. ಅವರು ಕಂದ ಮೂಲ ಫಲಾಶನ ಅಂದರೆ ವರಾಹದೇವರ ಉಪಾಸಕರು ಅವರು, ಬ್ರಹ್ಮದೇವರು. ಆಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅದಕ್ಕೆ ಹೇಳ್ತಾರೆ ವಾದಿರಾಜರು, ಹೇಳ್ತಾರೆ ವರಾಹದೇವರು ಎಲ್ಲಿದ್ದಾರೆ ಅಂತ. ಇದು ಒಂದು ಕಡೆ ಪ್ರಶ್ನೆ ಬಂದರೆ ಅಪ್ಪನ ಮನೆಯಲ್ಲಿ ಕೂತಿದ್ದಾರೆ ಅಂದರು. ಅದೇನ್ರಿ ವರಾಹದೇವರು, ವರಾಹದೇವರಿಗೆ ಅಪ್ಪನ ಅಂದ್ರೆ ಹೇಳ್ತಾರೆ ಬ್ರಹ್ಮದೇವರ ಮೂಗಿನಿಂದ ಬಂದವರಲ್ಲ ವರಾಹದೇವರು. ಮತ್ತೆ ವರಾಹದೇವರ ಅಪ್ಪ ಯಾರಾದರು? ಬ್ರಹ್ಮದೇವರಾದರು. ಅದಕ್ಕೆ ಹೇಳಿದರು ಬ್ರಹ್ಮದೇವರು ಎಲ್ಲಿದ್ದಾರೆ ಅಂದರೆ ವರಾಹದೇವರು ಎಲ್ಲಿದ್ದಾರೆ ಸತ್ಯಲೋಕದಲ್ಲಿದ್ದಾರೆ ಅಂತ ಹೇಳಿಲ್ಲ, ಅಪ್ಪನ ಮನೆಯಲ್ಲಿ ಕೂತಿದ್ದಾರೆ. ಅದಕ್ಕೆ ವರಾಹದೇವರು ತಿಂಬೋದೇನು? ಗಡ್ಡೆ ಗೆಣಸು ತಿನ್ನೋದು. ಅದಕ್ಕೆ ಬ್ರಹ್ಮದೇವರು ಗಡ್ಡೆ ಗೆಣಸು ತಿಂಬೋರು. ಅದಕ್ಕೆ ಕಂದ ಮೂಲ ಫಲಾಶನ ವರಾಹೋಪಾಸಕರು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ನೋಡಮ್ಮ, ಯಾವಾಗೂ ಆಡ್ತಾ ಇರ್ತಾರೆ. ಸದಾಪಿ ರೋದನಂ ಮಾತಃ ಕಿಂ ಕರಿಷ್ಯಾಮಿ ಭೂಮಿ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಆಡ್ತಾ ಇರ್ತಾರೆ. ಹೌದು, ದೇವರೇ ಬೇಕು ಅಂತ ಅಳು ಬೇಕಾ, ಬ್ರಹ್ಮದೇವರ ಪಾದ ಹಿಡಿಬೇಕು ಸರಿ ಅಂತ ಆ ಮಗನನ್ನು ಬೈದು ತಾನು ತಿಂದು ಎಲ್ಲ ಅಲ್ಲ, ನಿನ್ನ ಮಗನ ಕೊಟ್ಟಿಲ್ಲ ನೀ ತಿಂದ್ಬಿಟ್ಟಿಯಲ್ಲ, ನನ್ನ ಹೊಟ್ಟೆಯಲ್ಲಿ ಹೋದರೆ ನಮ್ಮ ಮಗತ್ತಲ್ಲ ಅಂಥೇಳಿ ಇಷ್ಟು ಹೇಳಿ ನೋಡು ಸತ್ಯ ಹೇಳ್ತೀನಿ ಇಲ್ಲಿ ಹೇಳ್ತಾಳೆ ನೋಡ್ತಾ ಇದ್ದಾಳೆ, ಹಾಂ ಸ್ವಲ್ಪ ತಾಂಬೂಲ ಕೊಡಲ್ಲ. ಏನು ಕೇಳ್ತಾನೆ ಮಹಾರಾಯ, ತಾಂಬೂಲ ಏನ್ರಿ, ನಮ್ಮಂಥ ಯಾರೋ ಜುಜ್ಬಿ ಅವರೆಲ್ಲ, ಏ ಸ್ವಾಮಿ ನಂಗೆ ಇಂಥ ಪ್ರಮೋಷನ್ ಬಂದರೆ ತಲೆ ಕೂದಲು ಕೊಡ್ತೀನಿ. ಪ್ರಮೋಷನ್ ಬಂದಿರುತ್ತೆ ಮರೆತು ಹೋಗಿರ್ತೀವಿ, ಕನಸಲ್ಲಿ ಬರ್ತಾನೆ ಯಾಕೆ ಕೂದಲು ಕೊಟ್ಟಿಲ್ಲ. ನಾವೇ ಹೇರ್ ಕಟಿಂಗ್ ಸೆಲೂನ್ಗೆ ಹೋಗ್ತೀವಲ್ಲ, ಈ ಕಟಿಂಗ್ ಮಾಡಿಸ್ಕೊಂಬರ್ತಾರೆ ಎಲ್ಲರೂ, ಹೌದಾ, ಯಾವುದೋ ಕೂದಲು ಇಷ್ಟಿಷ್ಟು ಬೆಳೆದಿರುತ್ತೆ, ಅದೆಲ್ಲ ಕಟ್ ಮಾಡಿದ ಮೇಲೆ ಕವರಲ್ಲಿ ಹಾಕೊಂಡು ತರ್ತೀರಾ ಮನೆಗೆ? ಇಲ್ಲಲ್ಲ, ಪೈಸ ಕೆಲ್ಸಕ್ಕೆ ಬರಲ್ಲ, ಪಾಪ ಹೆಣ್ಮಕ್ಳು ಕೂದಲಾದರೂ ಯಾವುದಕ್ಕಾಗಿ ಕೆಲಸಕ್ಕೆ ಬರುತ್ತೆ, ಇದು ಯಾವುದಕ್ಕೂ ಬರಲ್ಲ ಅಂತ ಅದು ನಮನ ಕೇಳ್ತಾನೆ, ಯಾಕೆ ಬಂದಿಲ್ಲ ಕೂದಲು ಕೊಟ್ಟಿಲ್ಲ ಅಲ್ವೇ, ಎಷ್ಟು ಪ್ರೀತಿ ಆತನಿಗೆ ನಾವು ಬರಬೇಕು ಅಂತ. ಹೌದಲ್ವೇ, ಅದಕ್ಕೆ ಕೇಳ್ತಾ ಇದ್ದಾನೆ ತಾಂಬೂಲ ಕೊಡಮ್ಮ. ಆಕೆ ಒಳ್ಳೆ ತಾಂಬೂಲ ಕೊಡ್ತಾ ಇದ್ದಾಳೆ. ನಂತರ ವಿಶೇಷವಾಗಿ ಪೂರ್ವಾಭಿಮುಖವಾಗಿ ಕೊಡ್ತಾ ಇದ್ದಾನೆ, ಮಗುವನ್ನು ತೊಡೆ ಮೇಲೆ ಕುಡಿಸ್ಕೊಳ್ತಾ ಇದ್ದಾನೆ, ಅಂದರೆ ತನ್ನ ಮಡಲಲ್ಲಿ ಕುಡಿಸ್ಕೊಳ್ತಾ ಇದ್ದಾನೆ. ನಂತರ ಹೇಗೆ ಕೂತ ಹೇಳ್ತಾ ಇದ್ದಾರೆ, ಪಾದಾವಾಸ್ತೀರ್ಯ ಸಂಸ್ಥಿತ, ಪೂರ್ವ ದಿಕ್ಕಿಗೆ ಕೊಡ್ತಾ ಇದ್ದಾನೆ, ಎರಡು ಕಾಲು ಚಾಚಿಕೊಂಡು ಕೊಡ್ತಾ ಇದ್ದಾನೆ, ಆ ಎರಡು ಕಾಲು ಮಧ್ಯೆ ಬುಟ್ಟಿ ಇಟ್ಕೊಂಡಿದ್ದಾನೆ, ತೊಡೆಯ ಮೇಲೆ ಆ ಕೂಸನ್ನು ಇಟ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಕೃಷ್ಣನನ್ನು ನೋಡಿ ದಷ್ಟು ಕಾಮಾಶ್ಚ ಸುರೋತ್ತಮಃ, ಬ್ರಹ್ಮಾದಿ ದೇವತೆಗಳೆಲ್ಲ ಆಕಾಶದಲ್ಲಿ ಸದಾರಾಶ್ಚ ಸಪುತ್ರಾಶ್ಚ ಸವಿಮಾನ ಗಣಸ್ತಥಾ, ಏನು ವಿಮಾನಗಳಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಬಂದುಬಿಟ್ಟಿದ್ದಾರಂತೆ. ಯಾಕೆ ಬಂದರು ಇವ ದೇವತೆಗಳಿಗೇನೆ? ಯಾವಾಗೂ ಒಮ್ಮೆ ಹೃದಯದ ದರ್ಶನ ಕೊಡ್ತಾನೆ, ಯಾವಾಗೂ ಕೊಡಲ್ಲ, ಅಂಥವನು ಕೊಡ್ತಾ ಇದ್ದಾನೆ ನೋಡ್ಲಿಕ್ಕೆ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ದೇವರು ಪರ್ಮಿಷನ್ ಕೊಟ್ಟಾರೆ ನೋಡ್ಕೊಡ್ರಿ ಅಂತ. ಎಲ್ಲರೂ ಬರ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ ಏನು ಪುಣ್ಯ ಮಾಡಿದ್ದೋ ಈಕೆ, ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡತಕ್ಕಂಥ ಸ್ವಾಮಿ ಈಕೆ ಮುಂದೆ ಮಾಮೂಲು ವ್ಯಕ್ತಿ ಅಂತ ಆಟಾಡ್ತಾ ಇದ್ದಾನಲ್ಲ ಅಂಥೇಳಿ ಹೇಳ್ತಾರೆ. ಏವಂ ಹರೇ ಚಿತ್ರ ಚರಿತ್ರ ಕರ್ಮ ಗಾಯಂತಿ ಕಂಜೋದ್ಭವ ಶಂಭು ಶಕ್ರಾಹ ಕಲೌ ಯುಗೇ ಪಾಪಕೃತಾಂ ನರಾಣಾಂ ಉದ್ಧಾರಣಾರ್ಥಂ ಜಗದೀಶ ಚೇಷ್ಟ. ಆ ವಿಶೇಷವಾಗಿರತಕ್ಕಂಥ ದೇವರ ಚರಿತ್ರ ಚರಿತ್ರ ಕರ್ಮ ಅದನ್ನು ಬ್ರಹ್ಮಾದಿ ದೇವತೆಗಳೆಲ್ಲ ಹೊಗಳುತ್ತಾರೆ. ಅದನ್ನು ವಿಶೇಷವಾಗಿ ಕಲಿಯುಗದಲ್ಲಿ ಪಾಪ ಮಾಡಿದಂಥವರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಈ ಥರ ಮಾಡ್ತಾ ಇದ್ದಾನೆ. ಬಲಿಗೆ 8ನೇ ಅಧ್ಯಾಯ ಪೂರ್ಣಗೊಳಿಸಿ 9ನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ. ಭೋಜನ ಆಯಿತು. ಭೋಜನ ಆದ ಮೇಲೆ ದೇವರು ಎಲ್ಲರ ಸ್ಮರಣೆ ಮಾಡ್ತಾ ಇದ್ದಾನೆ. ಯಾರನ್ನ? ಮೊದಲು ನಾರಾಯಣ, ನಂತರ ಲಕ್ಷ್ಮೀ, ಪಿತಾಮಹ, ಸರಸ್ವತಿ, ರುದ್ರದೇವರು, ತಾರತಮ್ಯವಾಗಿ ಎಲ್ಲರ ಸ್ಮರಣೆ ಮಾಡಿದ ನಂತರ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾನೆ. ತಾರತಮ್ಯ ಅಂದ್ರೆ ಹೇಗ್ರಿ? ಸ್ವಲ್ಪ ನೋಡಿ, ಹೌದಾ? ದೇವರು, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತೀದೇವಿ, ರುದ್ರದೇವರು, ಹೌದಾ, ಇಂದ್ರದೇವರು, ನಂತರ ಎಲ್ಲರನ್ನ ಸ್ಮರಣೆ ಮಾಡಿದರು. ಏನೋ ನೆನಪಾಗತ್ತಾ? ಮಂಗಳಾಚರಣ ಸಂಧಿ, ರುದ್ರದೇವರವರೆಗೂ ಬಂದರು. ನಂತರ ಇಂದ್ರದೇವರಿಂದ ಏನು ಶುರು ಮಾಡಿದರು? ಪಾಕಶಾಸನ ಮುಖ್ಯ ಸಕಲ ದಿವ ಉಕ ಸರಿಗಭಿನಮಿಪೇ, ಹಾ, ಶಚೀಂ ಅಗ್ನಿ ಯಮಾದ್ಯಾಂಶ ಸದಾರಾನ್ ದಿಕ್ಪತೀರಥ. ಪಾಕಶಾಸನ ಎಲ್ಲ ದೇವತೆಗಳಿಗೆ ನಮಸ್ಕಾರ ಹೇಳ್ತಾ ಇದ್ದಾನೆ. ಪಾಕಶಾಸನ ಮುಖ್ಯ ಸಕಲ ದಿವ ಉಕ ಸರಿಗಭಿನಮಿಪೇ, ಹಾ, ನಂತರ ಹೇಳ್ತಾ ಇದ್ದಾರೆ ದೇವಾನ್ ದೇವತೆಗಳಿಗಾಯಿತು. ಋಷಿಗಳಿಗೆ ಋಷೀನ್, ಪಿತೃಗಳಿಗೆ ಪಿತೃನ್, ಹೌದಾ? ಪಾಕಶಾಸನ ಮುಖ್ಯ ಸಕಲ ದಿವಕಸರಿ ಗಮಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ರಾಜನ್ ಗಂಧರ್ವಾನ್ ರಾಜಸತ್ತಮಾನ್ ಗಂಧರ್ವ ಕ್ಷಿತಿಪರಿಗೆ ಇಷ್ಟು ನಮಸ್ಕಾರ ಮಾಡಿದ. ಇನ್ನು ಆ ಕಮಲನಾಭಾದಿಯತಿಗಳಿಗೆ ನಮಸ್ಕಾರ ಮಾಡಿದ. ಯಾಕೆ ಅವ್ರು ಇನ್ನೂ ಬಂದಿದ್ದಿಲ್ಲ, ಮೊದಲೇ ಶ್ರೀನಿವಾಸ ಕಾಲ ನಡೆದಿದ್ದ. ಅದರಿಂದ ಇನ್ನು ಕಾಶೀಶ, ವಿಶ್ವನಾಥ, ಬಿಂದು ಮಾಧವ, ವಿಷ್ಣುಪಾದ, ಪ್ರಜಾಗ, ಗೋದಾತೀರ ನಿವಾಸಿ ರಾಮಚಂದ್ರ, ನರಸಿಂಹ, ಜಗನ್ನಾಥ, ಪಾಂಡುರಂಗ, ಅಹೋಬರ ನರಸಿಂಹ, ಪಂಪಾಧ್ಯಕ್ಷ, ವಿರೂಪಾಕ್ಷ, ಶ್ರೀಶೈಲ, ವೆಂಕಟಗಿರೀಶಂ. ಇವನೇ ವೆಂಕಟಗಿರೀಶನ ಸ್ಮರಣೆ ಮಾಡಿದರಂತೆ. ಯಾರು? ವರಾಹದೇವರನ್ನ. ಕಾಳಹಸ್ತೀಶ್ವರಂ ಘಟಿಕಾಚಲ ಸಂಸ್ಥಾನಂ ವೃದ್ಧಾಚಲ ನಿವಾಸಿನಂ ವರದಂ ಸರ್ವಲೋಕೇಶಂ ಶ್ರೀರಂಗಂ ಶ್ವೇತರೂಪಿಣಂ ಶ್ವೇತವರಾಹನ ಸ್ಮರಣೆ ಮಾಡಿದಂತೆ. ಕುಂಭಗೋಣಾಲಯಂ ಕೃಷ್ಣಂ ಶಾರಂಗಪಾಣಿಂ ಮಹೀಪತೆ ಶಾರಂಗಪಾಣಿ ಅಂತ ಕುಂಭಕೋಣದಲ್ಲಿ. ಇನ್ನು ಸೇತುಂ ರಾಮಕೃತಂ ರಾಜನ್ ಪದ್ಮನಾಭಮನಂತರಂ ರಾಮಸೇತು ಪದ್ಮನಾಭ ಸುಬ್ರಹ್ಮಣ್ಯ ಕುಮಾರ ಅಂತರ ಮಧುಸೂದನ ಶಂಕರ ಹರಿಹರ ಆಮೇಲೆ ಚಂದ್ರೇಶ್ವರ ಯಾವುದು ವಿಶೇಶ್ವರ ಆಗಿರತಕ್ಕಂಥ ಉಡುಪಿ ಗೋಕರ್ಣ ತಥಾ ವಿಶೇಷವಾಗಿ ಹರಿಹರ ಉನ್ನೃಪ. ನಂತರ ನದಿಗಳು ಗಂಗಾ, ಗೋದಾವರಿ, ಕೃಷ್ಣ, ತುಂಗಭದ್ರ, ಕಾವೇರಿ, ಮಲಾಪಹ, ಕಪಿಲ, ಕ್ಷೀರ, ಸುವರ್ಣಮುಖಿ. ನಂತರ ದೇವತೆಗಳು ಮುಕಾಂಬಿಕಾಂ ಭೈರವಂ ಚ ಕಾಲಭೈರವಮೇವ ಚ ಕಾಮಾಕ್ಷೀಂ. ನಾವು ಹೋಗಲ್ಲ ನೋಡಿ, ಕಾಮಾಕ್ಷೀಂ, ವಿಶಾಲಾಕ್ಷೀಂ, ಮತ್ಸ್ಯಾಕ್ಷೀಮಿ ಸೌಖ್ಯದಾಂ ಪಾರ್ವತೀದೇವಿ ರೂಪಗಳು. ಇವೆಲ್ಲ ಲೋಕಭಾವದಿಂದ ಸ್ಮರಣೆ ಮಾಡಿ ಕೊನೆಗೆ ರಮಾದೇವಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ರಮೇ ಕುಲಾ ಕೊಲ್ಹಾಪುರಾಧ್ಯಕ್ಷೆ ಪಾಹಿಮಾಂ ಪರದೇಶಗಾಂ. ಬೇರೆ ದೇಶಕ್ಕೆ ಬಂದಿನಮ್ಮ, ಅಮ್ಮ ಕೊಲ್ಹಾಪುರ ತಾಯಿ ರಕ್ಷಣೆ ಮಾಡು. ಈ ರೀತಿಯಾಗಿ ಸ್ವಕೀಯ ಭಾವೇನ ಸ್ಮರಂತಿ ಧರ್ಮ ದೇವತಾ, ತಾನು ಸ್ಮರಣೆ ಮಾಡುತ್ತಾ. ನೋಡು, ನಾನು ವಿಸ್ತಾರವಾಗಿ ಹೇಳ್ತೇನೆ. ನನ್ನ ಬುಟ್ಟೆ ಮೇಲೆ, ವಿಶೇಷವಾಗಿ ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ. ನೋಡು, ನನ್ನ ಗಂಡ ಬದರಿ ನಿವಾಸ, ನನ್ನ ತಂದೆ ತಾಯಿ, ನನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತೀನಿ, ಸತ್ಯವೇ ಹೇಳ್ತೀನಿ ನೋಡು. ಹೌದಾ ಹೇಳಮ್ಮ? ತಾಂಬೂಲ ಕೊಡ್ತೀಯ? ಮತ್ತು ಕೇಳ್ತ ತಾಂಬೂಲಂ. ಯಾಕೆ ಇಷ್ಟೊತ್ತು ಹೇಳಿ ಹೇಳಿ ಬಾಯಲ್ಲಿ ಹೋಗ್ಬಿಡ್ತದು, ತಾಂಬೂಲ ಮುಗ್ದೋಯ್ತು, ಇನ್ನು ಸ್ವಲ್ಪ ಕೊಡು. ಆ ತಾಂಬೂಲ ಕೊಡಕಲ್ಲಿ ಮತ್ತು ಹೇಳ್ತಾ ಇದ್ದಾನೆ, ಬರೀ ಎಲೆ ಒಂದು ಅಡಕಿ ಸುಣ್ಣ ಹಾಕಿ ಕೊಡಬೇಡ. ಏಲ ಲವಂಗ ಕರ್ಪೂರ ಜಾತಿ ಪತ್ರಂ ಸಪೂಗಕಂ ನಾಗವಲ್ಲಿ ದರಯರ್ಯುಕ್ತಂ ದೇಹಿಮೇ ಮಂದಗಾಮಿನಿ ಇವೆಲ್ಲ ಹಾಕಿ ಕೊಡಮ್ಮ. ಅವನಿಗೇನು ಬೇಕು? ಎಲ್ಲ ಅಲ್ಲಿರುವ ತನ್ನ ಸ್ವರೂಪವನ್ನೇ ತಗೊಳ್ತಕ್ಕಂಥ ಮಹಾನುಭಾವ. ಅವನಿಗೇನು ಬೇಕು? ಎಲ್ಲ ಬೇಕಾದವರಂತೆ ಬೇಡತಾನೆ. ಮತ್ತು ತಾಂಬೂಲ ಕೊಟ್ಟಳು. ಅವಾಗ ಹೇಳ್ತಾಳೆ, ಇನ್ನಾದರೂ ಹೇಳ್ತೇನಮ್ಮ, ನನ್ನ ದುಃಖ ಎಲ್ಲ ಹೋಗುವಂತ ಹೇಳು. ಅವಾಗ ತುಷ್ಟೋ ಭಾಗೀರಥಿ ಪಿತಾ, ಸಂತುಷ್ಟನಾದನಂತೆ ಆಕೆಗೆ, ಆಕೆಯ ಒಂದು ಭಿನ್ನ ವಿನಯಕ್ಕೆ. ಅವಾಗ ಆ ಮುತ್ತನ್ನು ಮೂರು ರಾಶಿಯನ್ನಾಗಿ ಮಾಡಿ ಕೋಲು ಕೈ ಕೊಟ್ಟು, ನಿನ್ಗೆ ಯಾವ ರಾಶಿ ಬೇಕೋ ಅದರಲ್ಲಿ ಸ್ವಲ್ಪ ಕಲಕು, ಮಧ್ಯರಾಶವು ವಿಲೋಡಿತೇ. ನೋಡು, ಒಂದು ರಾಶಿಯನ್ನು ಮುಟ್ಟು, ಕಲಕು ಅಂದಾಗ ಮಧ್ಯರ ರಾಶಿಯನ್ನು ಕಲಕಿದ್ಲಂತೆ. ಅವಾಗ ಅದೇನು ಲೆಕ್ಕಾಚಾರವೋ ಅದೇನು ಅಂತ ಆತಂದು ಗೊತ್ತಿಲ್ಲ. ನೋಡಿ, ಸಂತೋಷವಾಗಿ ಹೇಳ್ತಾ ಇದ್ದಾನಂತೆ, ನೋಡಮ್ಮ, ನಿನ್ನ ಮಗಳು ಅಂಗ ಶೋಷಣೆಗೆ ಕಾರಣ ಇದು. ನಿನ್ನೇ ಒಬ್ಬ ಪುರುಷ ಬಂದಿದ್ದ, ಅವನಿಂದ ಹೀಗಾಯಿತು. ಅವನನ್ನು ನೋಡಿ ಮೋಹವಶಂಯಾತ ಕಾಮಜ್ವರ ಸುಪೀಡಿತ, ಇಲ್ಲಿ ಹೇಳಿದ್ನಲ್ಲ ಕಾಮ ಮೋಹ ವಶಂ ಗತಂ ಅಂತ ಹೇಳಿದ್ನಲ್ಲ, ಈಕೆಗೆ ಕಾಮ ಅದರಿಂದ ಮೋಹ ಬಂದಿದೆ, ಅದರ ವಶ ನಾನಾಗಿ. ನಂತರ ಹೇಳ್ತಾ ಇದ್ದಾರೆ, ಮೇಡಮ್ಮ ನನ್ನ ಮಾತು ಸುಳ್ಳಲ್ಲ, ಯಾರಾದರೆ ಕುದುರೆ ಏರಿ ಬಂದಿದ್ನಲ್ಲ ಅವನು ಯಾರೂ ಅಲ್ಲ, ಕಿರಾತ ರೂಪಧಾರಿ ಸಸಾಕ್ಷಾನ್ ಮನ್ಮಥ ಮನ್ಮಥ. ಆ ಬೇಡ ರೂಪ ಹಾಕೊಂಬಂದಿದ್ನಲ್ಲ ಅವನು ಯಾರು ಗೊತ್ತಾ, ಮನ್ಮಥನ ಮನ್ಮಥ, ದೇವರು ಅಂತ ಅರ್ಥ. ಆದ್ದರಿಂದ ವಿಶೇಷವಾಗಿ ಆತನೇ ಕೊಟ್ಬಿಡಿ. ಧರಣಿದೇವಿ ಹೇಳ್ತಾ ಇದ್ದಾಳೆ, ಎಲ್ಲಿದ್ದಾನಾತ, ಏನದು, ನಾನು ಹೇಗೆ ಕೊಡಲಿ ಅಂತ ಹೇಳಿದಾಗ, ಆತ ಯಾರೋ ಅಲ್ಲ, ವೈಕುಂಠಸ್ಥು ಹರಿಸಾಕ್ಷಾತ್ ವರ್ತತೆ ವೆಂಕಟಾಚಲೇ, ವೈಕುಂಠದಲ್ಲಿರ್ತಕ್ಕಂಥ ಶ್ರೀಹರಿಯೇ ಇಲ್ಲಿ ಬರ್ತಾ ಇದ್ದಾನಮ್ಮ, ಇಲ್ಲಿದ್ದಾನೆ, ಶ್ರೀನಿವಾಸ ಅಂತ ಕರೆಸಿಕೊಂಡಿದ್ದಾನೆ. ವಿದ್ಯಾವಾನ್ ಧನವಾನ್ ಬಲಿ ಬಲಿಷ್ಠ, ವಿದ್ಯಾವಂತ ಧನವಂತ. ಹಾಂ, ಅಷ್ಟೇ ಅಲ್ಲ, ನಿನ್ನ ಮಗಳು ಆತನ ಕುದುರೆಯನ್ನು ಹೊಡೆದು ಕೊಂದು ಬಿಡ್ತಾಳೆ, ಬಿದ್ದೋಯ್ತ ಆ ಕುದುರೆ. ಅವಾಗ ರಾಜಪುತ್ರಿಯ ಮೇಲೆ ತುಂಬ ಗೌರವದಿಂದ ಅಭಿಮಾನದಿಂದ ಕ್ಷಮಿಸಿ ಹೋಗಿದ್ದಾನಾತ. ಬೇಕಾದ್ರೆ ಆ ನಿನ್ನ ಮಗಳ ಸಖಿಯರನ್ನು ಕೇಳು, ಇವಳೇ ಹೊಡೆದಿದ್ದಲ್ಲ ಎಲ್ಲ ಸೇರಿಕೊಂಡು. ನನ್ನ ಮಾತು ಸತ್ಯ ಅಂತ ಹೇಳ್ಕೋ, ದತ್ವಾ ತ್ವಾಂ ಸುಖಮೇಶ್ವಸಿ, ಅವನಿಗೆ ಕೊಟ್ಟರೆ ಸುಖ ಪಡ್ತೀಯ. ಅದತ್ವ ದುಃಖ ಮಾಪ್ನೋಷಿ, ಕೊಟ್ಟಿಲ್ಲ ದುಃಖ ತಪ್ಪಿದ್ದಲ್ಲ, ಅದಾನೇ ದಿನ ಮಾತ್ರೇ ಸಾ ಮರಿಷ್ಯತೆ ನ ಸಂಶಯ, ಕೊಡದಿದ್ದರೆ ಒಂದು ದಿನದಲ್ಲಿ ಸತ್ತೋಗ್ತಾಳೆ ನೋಡಿ ನಿನ್ನ ಮಗಳು. ಅವಾಗ ಧರಣಿದೆ ಹೇಳ್ತಾಳೆ, ಯಾಕಂತ ಮಾತು ಮಾತಾಡ್ತೀಯ, ನಂದು ಅಸತ್ಯ ಅಲ್ಲ, ಸತ್ಯವಾದ ಹೇಳ್ತಾ ಇದ್ದೇನೆ. ಧರಣಿದೆ ಹೇಳ್ತಾಳೆ, ಕೇಳದಿದ್ದರೆ ಮಗಳನ್ನು ಹೇಗೆ ಕೊಡಲಿ. ಅವಾಗ ಒಂದೇ ಘಳಿಗೆಯಲ್ಲಿ ಒಬ್ಬ ವೃದ್ಧಳು ಬರ್ತಾಳಮ್ಮ. ಆ ವೃದ್ಧಳು ಬಂದಾಗ ಆಕೆ ವಿಶೇಷವಾಗಿ ಅಬಲಾ ಬಹುವೃದ್ಧ ಆಚ ಧರ್ಮಾರ್ಥ ಕುಶಲಾಭವಿ, ಧರ್ಮಾರ್ಥಗಳು ಚೆನ್ನಾಗಿ ಗೊತ್ತಿರತಕ್ಕಂಥ ವೃದ್ಧಳು ಬರ್ತಾಳೆ. ನನ್ನ ಮಾತನ್ನು ನಂಬಿಕೊಂಡು ವಿಶೇಷವಾಗಿ ರಾಜನಿಗೆ ಹೇಳು, ತೋಂಡಮಾನನಿಗೆ ಎಲ್ಲರಿಗೂ ಹೇಳಿ ವಿಶೇಷವಾಗಿ ಮಾಡಿಸು, ಯಾಕಾದರೂ ಒಳ್ಳೆಯದು. ನನ್ನ ಮುಂದೆ ಸಂಕಲ್ಪ ಮಾಡು, ಸನ್ನಿಧವು ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ಅವಾಗ ಧರಣಿದೇವಿ ಹೇಳ್ತಾ ಇದ್ದಾಳೆ, ಏನ ಕೇನಾಪ್ಯುಪ ಏನ ಜೀವಿತಾ ಸ್ಯಾತ್ ಸುತಾ ಮಮ ಸುತಾಂ ತಸ್ಯೈವ ದಾಸ್ಯಾಮಿ ಗಿರಿಕಹ್ವರವಾಸಿನಃ. ಏನೇ ಉಪಾಯದಿಂದ ನನ್ನ ಮಗಳು ಬದುಕಿದ್ದೇ ಆದರೆ ಅವನಿಗೆ ಕೊಟ್ಟು ನಾನು ಮದುವೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾ ಇದ್ದಾಳೆ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಶ್ರೀನಿವಾಸ ಕಲ್ಯಾಣದ ಮಂಗಳ, ನಾಳೆ ಭಾಗವತ ಇರಲ್ಲ, ಯಾಕೆ ಸ್ವಲ್ಪ ಇನ್ನೂ ಜಾ 9ನೇ ಅಧ್ಯಾಯ 12ನೇ ಅಧ್ಯಾಯ ಪರ್ಯಂತ ಬೇಗ ಬೇಗ ಹೋಗಬೇಕಾಗಿದೆ. ಆದ್ದರಿಂದ ನಾಳೆ 6ರಿಂದ 7 ಗಂಟೆ ಪರ್ಯಂತ ಭಾಗವತ, 7ರಿಂದ 8 ಶ್ರೀನಿವಾಸ ಕಲ್ಯಾಣ ಅಲ್ವಾ, 6ರಿಂದಲೇ ಶ್ರೀನಿವಾಸ ಕಲ್ಯಾಣ ಶುರುವಾಗುತ್ತೆ. ವಿಸ್ತಾರವಾಗಿ ನೋಡೋಣ, 2 ತಾಸು ನೋಡೋಣ ಶ್ರೀನಿವಾಸ ಕಲ್ಯಾಣ. ನಾಳೆ ಮಂಗಳ ಇರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.